गुरुभ्यो नमः। अभ्रमं मङ्गरहितम् अजडं विमलं सदा आनन्दतीर्थमतुलं भजे तापत्रयापहं मिथ्यासिद्धान्तविध्वंसविचक्षणः जयतीर्थैकचनिर्भरतां हृदम्बरे अत्तिकल्पितकल्पोऽयं कच्यत्यवेदकेसरी व्यासतीर्थगुरुर्भूयाद् अस्मदिष्टातसिद्धये तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवदाश्रयान् पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्द्रियवरेन्दवे श्रीराघवेन्द्रगुरवे नमोच्यन्तदयाळवे आपादमौलिपर्यन्तं गुरूणामोक्तिं स्मरेत् तेन विघ्नाः प्रणश्यन्ति सिद्ध्यञ्च मनोरथाः। हरिः ओं श्रीगुरुभ्यो नमः। ನಾವು ಹರಿಕಥಾಮೃತಸಾರದಲ್ಲಿ 14ನೇ ಸಂಧಿ ಪಿತೃಗಣ ಸಂಧಿ ಇಲ್ಲ ಜೀವನ ಪ್ರಕ್ರಿಯೆ ಸಂಧಿ ಅಂತ ಕರೆಯಲ್ಪಡುವಂತಹದ್ದು 14ನೇ ಸಂಧಿಯನ್ನು ಮಾಡ್ತಾ ಇದ್ದೀವಿ. ನಾಂದಿ ಪದ್ಯವನ್ನು ಓದ್ಬಿಟ್ಟು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಇದನ್ನು ನೋಡಿದ್ದೀವಿ. 3,500 ಮೇಲ್ ಅರೆನೂರೈದು ರೂಪದಿ ಜನಾರ್ದನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಬಹುಪ್ರಕಾರ ಕರಾರಿ ಕಾಪಾಡುವನು ಸರ್ವ ಶರೀರಗಳಿದ್ದು ಅವರವರ ಪೆಸರಿಂದ ಕರೆಸುತ್ತಲೀ ಅಂತ ಹೇಳಿ ಅದು ನೋಡಿದ್ದೀವಿ. ಅದನ್ನು ಸಂಕ್ಷೇಪವಾಗಿ ನೋಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಫರ್ದರ್ ನೋಡೋಣ. ಇಲ್ಲಿ ಪರಮಾತ್ಮ ನಮಗೆ ಅಂದರೆ ಇಲ್ಲಿ ಯಾರ್ಯಾರು ಶ್ರಾದ್ದ ಕಾರ್ಯಗಳನ್ನು ಮಾಡ್ತಾರೋ ಅವರಿಗೆ ಹೇಗೆ ಯಾವ ವಿಘ್ನಗಳು ಬಾರದಂತೆ ಹೇಗೆ ಕಾಪಾಡ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. 3,500 ಅಂದರೆ 3,500. ಸೊ 3,500 ಅದರ ಮೇಲೆ 605 ಅಂದರೆ 55 ಅಂದರೆ 3,555 ರೂಪಗಳು. ಇಷ್ಟು ರೂಪಗಳಿಂದ ಇದ್ದು ಜನಾರ್ದನ ಶಬ್ದದಿಂದಲೂ ಕೂಡ ಅದೇ ಆ ಜನಾರ್ದನಕ್ಕೆ ಅಪಸವ್ಯವಾಗಿ ಹೋಗಿದ್ರೆ ಸವ್ಯವಾಗಿ ಹೋದರೆ ಆ ಶಬ್ದಕ್ಕೆ ಅಷ್ಟೇ ರೂಪ. ಸವ್ಯವಾಗಿ ಅಂದರೆ ಲೆಫ್ಟ್ ಟು ರೈಟ್ ಹೋದರೆ ಚ ಅಂದರೆ ಅದು ಚ ಛ ಜ 3 ಆಗುತ್ತೆ. ನ ತಾತ ದನ 5 ಆಗುತ್ತೆ. ರ ದ ಯ ರ ತಾತ ದ 2, 3, 5 ಆಗುತ್ತೆ. ದ ಅಂದರೆ 5, ನ ಅಂದರೆ ತಾತ ದನ ಅದು ನ 5 ಆಗುತ್ತೆ. ಈ ವಿಧವಾಗಿ 3,555 ಜನಾರ್ದನ ಶಬ್ದಕ್ಕೆ ಅದೇ ಸಂಖ್ಯೆಯಲ್ಲಿ ಇರುವಂತಹ ಒಂದು ರೂಪಗಳು ಬರುತ್ತೆ. ಅಷ್ಟು ರೂಪಗಳಿಂದ ಪರಮಾತ್ಮ ಏನು ಮಾಡ್ತಾನೆ, ಸೂರಿಗಳು ಮಾಡುವ ಸೂರಿಗಳು ತಿಳಿದವರು ಜ್ಞಾನಿಗಳು ಮಾಡುವಂತಹ ಸಮಾರಾಧನೆ ವೈಕುಂಠ ಸಮಾರಾಧನೆ ಅಂತೀವಿ. ಅಂದರೆ ಅದು ಬಹಳ ಶುಭ ಕಾರ್ಯ. ಯಾಕೆ ಸಮ್ಯಕ್ ಆರಾಧನೆ ಅಲ್ಲಿ ಮಾಡುವುದು ಸಮಾರಾಧನೆ ಅಂದರೆ ಸಮ್ಯಕ್ ಚೆನ್ನಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡ್ತೀವಿ. ಅಂದರೆ ಎಲ್ಲರ ಒಳಗೆ ಅಂತರ್ಗತನಾಗಿರುವ ಪರಮಾತ್ಮನ ರೂಪಗಳಿಗೆ ಆರಾಧನೆ ಮಾಡುವುದರ ಮೂಲಕವಾಗಿ ಅದೆಲ್ಲವೂ ಪರಮಾತ್ಮನಿಗೆ ಸೇರ್ತಾ ಇದೆ ಅನ್ನುವ ಒಂದು ತಿಳುವಳಿಕೆ ಇದ್ದು ಯಾರು ಮಾಡ್ತಾರೋ ಅವರೆಲ್ಲರೂ ಸೂರ್ಯ ಜ್ಞಾನಿಗಳು. ಅಂದರೆ ಅವರವರ ಯೋಗ್ಯತಾನುಸಾರ ಜ್ಞಾನಿಗಳು ಇಂತಹ ಒಂದು ಅನುಸಂಧಾನದಿಂದ ಮಾಡಿದರೆ ಪರಮಾತ್ಮ ಏನು ಮಾಡ್ತಾನೆ ಅಂತ ಹೇಳಿದರೆ ವಿಘ್ನಗಳು ಬಾರದಂತೆ ಅವರು ಮಾಡುವಂತಹ ಈ ಸಮಾರಾಧನ ಕಾರ್ಯದಲ್ಲಿ ವಿಘ್ನಗಳು ಬಾರದಂತೆ ಯಾವ ವಿಘ್ನವೂ ಬರದೇ ಇರುವಂತೆ ಮಾಡ್ತಾನೆ. ಹೇಗೆ ಅಂತ ಹೇಳಿದರೆ ಆ ಎಲ್ಲರ ಒಳಗೆ ಅಂತರ್ಗತನಾಗಿ ಅವರವರ ಪೆಸರಿಂದ ಕರೆಸುತ್ತಲಿ ಅವರೆಲ್ಲರ ಒಳಗೆ ಅಂತರ್ಗತನಾಗಿದ್ದು ಪರಮಾತ್ಮ ಏನು ಮಾಡ್ತಾನೆ ಅವರವರ ಪೆಸರಿಂದ ಕರೆಸುತ್ತಲಿ. ಅಂದರೆ ಈ ಶ್ರಾದ್ದ ಕಾರ್ಯಗಳನ್ನು ಮಾಡುವಾಗ ಆ ಶ್ರಾದ್ದ ಕಾರ್ಯಗಳನ್ನು ಮಾಡಿಸುವವರು ಕರ್ತೃಗಳು ಅದರಲ್ಲಿ ಆ ಫಲಗಳನ್ನು ಅನುಭವಿಸುವಂತಹ ದೇವತೆಗಳು ಪಿತೃದೇವತೆಗಳು ಅವರ ಅಂತರ್ಗತನಾಗಿರುವ ಅಥವಾ ಪರಮಾತ್ಮನ ರೂಪಗಳು ವಿಶ್ವೇ ದೇವರ ಅವರ ಸ್ಥಾನದಲ್ಲಿ ಬಂದು ನಿಯಮಿತರಾದಂತಹ ಬ್ರಾಹ್ಮಣರು ಅವರಿಗೆ ಬೋಧನೆ ಹಾಕಲಕ್ಕೆ ಯಾರು ಶ್ರಾದ್ದ ಕಾರ್ಯಗಳನ್ನು ಮಾಡ್ತಾರೋ ಅವರು ಆ ಶ್ರಾದ್ದ ಕಾರ್ಯಗಳನ್ನು ಮಾಡುವಾಗ ಅದಕ್ಕೆ ಸಹಕಾರಿಗಳಾದಂತಹ ಅವರು ಅಂದರೆ ಪಾಕ ಅಡುಗೆ ಮಾಡುವವರು ಅದೇ ವಿಧವಾಗಿ ಬಡಿಸುವವರು ಎಲ್ಲ ಕಾರ್ಯಗಳನ್ನು ಒಂದೊಂದು ಮಾಡುವವರು ಶ್ರಾದ್ದ ಕಾರ್ಯ ಮಾಡುವಾಗ ಮಂತ್ರಗಳನ್ನು ಹೇಳುವವರು ಮಂತ್ರಜ್ಞರು ಮಂತ್ರ ತಿಳಿದವರು ಇವರೆಲ್ಲರೂ ಕೂಡ ಅವರವರ ರೋಲ್ಸ್ ಅವರವರು ಪ್ಲೇ ಮಾಡ್ತಾರೆ. ಆದರೆ ಅವೆಲ್ಲವೂ ಕೂಡ ಪರಮಾತ್ಮ ಅನುಗ್ರಹದಿಂದ ಪರಮಾತ್ಮ ಅವರ ಒಳಗೆ ಇದ್ದು ಅವರಿಂದ ಮಾಡಿಸ್ತಾನೆ ಮಾಡಿಸುವ ಅಂತ ಹೇಳಿದಂತೆ ಅವರೆಲ್ಲರ ಒಳಗೆ ಇದ್ದು ಪರಮಾತ್ಮ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ. ಆ ಕಾರಣದಿಂದ ಅವನೇನು ಮಾಡ್ತಾನೆ, ಈ ಒಂದು ಒಳ್ಳೆ ತಿಳುವಳಿಕೆಯಿಂದ ಮಾಡ್ತಾ ಇದ್ದಾರೆ, ಅವರಿಗೆ ವಿಘ್ನಗಳು ಬರದೇ ಮಾಡಬೇಕಂತ ಹೇಳಿ ಪರಮಾತ್ಮ ವಿಘ್ನಗಳು ಬಾರದಂತೆ ಬಹುಪ್ರಕಾರ ಅನೇಕ ಪ್ರಕಾರದಿಂದ ಖರಾಸುರನಿಗೆ ಸಂಹಾರ ಮಾಡಿದವನು. ಅಂದರೆ ಶ್ರೀಕೃಷ್ಣನೂ ಖರಾರಿಯೇ, ಖರಾಸುರನನ್ನು ಶ್ರೀಕೃಷ್ಣ ಸಂಹಾರ ಮಾಡಿದ್ದಾನೆ, ಶ್ರೀರಾಮದೇವರು ಸಂಹಾರ ಮಾಡಿದ್ದಾರೆ. ಇಬ್ಬರೂ ಕೂಡ ಬೇರೆ ಬೇರೆ ಖರ ಅಂತ ಹೆಸರಿರುವಂತಹ ರಾಕ್ಷಸರು ಶ್ರೀಕೃಷ್ಣನ ಸಮಯದಲ್ಲಿ ಬಂದಿದ್ದಾರೆ, ರಾಮದೇವರ ಸಮಯದಲ್ಲಿ ಬಂದಿದ್ದಾರೆ. ಇಬ್ಬರು ಬೇರೆ ಬೇರೆ ರಾಕ್ಷಸರು ಅವರನ್ನು ಸಂಹಾರ ಮಾಡಿದ್ದಕ್ಕೆ ಖರಾರಿ ಅನ್ನುವ ಶಬ್ದ ರಾಮದೇವರಿಗೆ ಆಗತ್ತೆ ಅಪ್ಲೈ, ಕೃಷ್ಣನಿಗೆ ಅಪ್ಲೈ ಆಗತ್ತೆ. ಇಲ್ಲಿ ಯಾರು ಬೇಕಾದ್ರೂ ತಗೋಬಹುದು. ಯಾಕಂದ್ರೆ ಮುಖ್ಯವಾಗಿ ಪರಮಾತ್ಮನ ರೂಪಗಳೇ ಇರಲ್ಲ. ಈ ಕೃಷ್ಣದೇವರು ಇಲ್ಲ ರಾಮದೇವರು ಜನಾರ್ದನ ರೂಪವನ್ನು ತಗೊಂಡು ಆ ರೂಪವನ್ನು ಧಾರಣ ಮಾಡಿ ಎಲ್ಲರ ಒಳಗೆ ಇಷ್ಟು ಸಂಖ್ಯೆಯಿಂದ 3,500 ಇದ್ದು ಅವರ ಆ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಕಾಪಾಡ್ತಾನೆ. ಕಾಪಾಡಿಬಿಟ್ಟು ಸರ್ವ ಶರೀರಗಳ ಒದ್ದು ಅಂದರೆ ಮೇಲೆ ಹೇಳಿದಂಥ ಲಿಸ್ಟ್ ಆ ಎಲ್ಲರ ಶರೀರಗಳ ಒಳಗೆ ಇದ್ದು ಅವರವರ ಹೆಸರಿಂದ ಕರೆಸಲಿ, ಆಯಾ ಕರ್ತೃಗಳ ಮಾಡಿಸುವವರ ಹೆಸರಿಂದ ಕರೆಯಲ್ಪಡುತ್ತಾ ಪರಮಾತ್ಮ ಏನು ಮಾಡ್ತಾನೆ, ಯಾವ ವಿಘ್ನಗಳು ಬಾರದಂತೆ ಕಾಪಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಕಾಪಾಡುವ ರೀತಿಯನ್ನು ಶ್ರೀಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಳಿಯಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ. ಯಾವತ್ತಿಲ ಮನುಷ್ಯೈಸ್ತು ಗೃಹೀತಾ ಪಿತೃಕರ್ಮಣಿ ಗಚ್ಚಂತಿ ಭೀತಾಸುರಾಹ ಸಿಂಹತ್ರಸ್ತ ಮೃಗ ಇವ ಅಂಥೇಳಿ, ಆ ತಿಲೆಗಳು ಆ ಎಳ್ಳು ಕಪ್ಪು ಎಳ್ಳನ್ನು ಹಾಕಿದಾಗ ಆ ಕಪ್ಪು ಎಳ್ಳು ಒಳಗೆ ಒಂದೊಂದು ಕಪ್ಪು ಎಳ್ಳು ಒಳಗೆ ಪರಮಾತ್ಮನ ಅನೇಕ ರೂಪಗಳು ಇದ್ದು ಆ ಪರಮಾತ್ಮ ಏನು ಮಾಡ್ತಾನೆ, ಅಲ್ಲಿ ಬರುವಂತಹ ರಾಕ್ಷಸರನ್ನು ಓಡಿಸ್ತಾನೆ. ಅದಕ್ಕೆ ಭೀತಾಹ ಅಸುರಾಹ ಸಿಂಹತ್ರಸ್ತ ಮೃಗ ಇವ ಗಚ್ಚಂತಿ, ಅವರು ಆ ಸಿಂಹದಿಂದ ಹೆದರ್ಕೊಂಡ ಮೃಗಗಳಂತೆ ಅವರು ಓಡಿ ಹೋಗ್ತಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ದಕ್ಷಿಣಾಭಿಮುಖೋ ಭೂತ್ವ ಪ್ರಾಣಾನ್ ಆಯಮ್ಯ ವಾಗ್ ಯತಃ ಶಿಲಾನ್ ವಿಕೀರ್ಯ ತದ್ಭೂಮೋ ದ್ವಾರೇಶುತ ವಿಶೇಷತಃ ಅಂತೇಳಿ, ಅಲ್ಲಿ ತಿಲೆಗಳನ್ನು ನಾವು ಚೆಲ್ಲಿಬಿಟ್ಟು ಮಾಡುವಂತಹದ್ದು, ಮಂತ್ರಗಳಿಂದ ಮಾಡುವಂತಹದ್ದು, ಪಿತೃಧರ್ಮವನ್ನು ಅನುಸರಿಸಿ ಮಾಡುವಂತಹದ್ದು ಇದೆಲ್ಲ ಮಾಡಿದರೆ ಅದರಿಂದ ಶ್ರಾದ್ದ ಕರ್ಮವನ್ನು ನಿರ್ವಿಘ್ನವಾಗಿ ಪರಮಾತ್ಮ ನಡೆಸ್ತಾನೆ ಅಂಥೇಳಿ ಹೇಳಿದ್ದಾರೆ. ಅದನ್ನು ನೋಡಿದ್ದೀವಿ ಲಾಸ್ಟ್ ಕ್ಲಾಸ್ನಲ್ಲಿ. ಇದು 14ನೇ ಸಂಧಿಯಲ್ಲಿರುವಂತಹ 7ನೇ ಪದ್ಯ, 7th verse. ಈಗ 8ನೇ ಪದ್ಯಕ್ಕೆ ಹೋಗೋಣ. 8th verse in 14th, 14ನೇ ಸಂಧಿಯಲ್ಲಿ 80ನೇ ಪದ್ಯ. ಜಯ ಜಯ ಜಯಕಾಂತ ದತ್ತಾತ್ರೇಯ ಕಪಿಲ ಮಹಿದಾಸ ಭಕ್ತಪ್ರಿಯ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನಘಣ ಹಯವದನ ಹರಿ ಹಂಸಲೋಕತ್ರಯ ವಿಲಕ್ಷಣ ನಿಖಿಲ ಜಗದಾಶ್ರಯ ನಿರಾಮಯ ಧೈರ್ಯ ಸಂತಯಸೆಂದು ಪ್ರಾರ್ಥಿಸುವುದು. ಪರಮಾತ್ಮನ ನಾವು ಪ್ರಾರ್ಥನೆ ಮಾಡಬೇಕು. ಇಂತಹ ನಮಗೆ ನಿರ್ವಿಘ್ನವಾಗಿ ಈ ಸಮಾರಾಧನಾ ಕಾರ್ಯವನ್ನು ಮಾಡಿಸುವಂತಹ ಪರಮಾತ್ಮನನ್ನು ನಾವು ಹೇಗೆ ಸ್ತೋತ್ರ ಮಾಡಬೇಕು, ಹೇಗೆ ಕರಿಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜಯ ಜಯ ಜಯಕಾಂತ, ಜಯ ಜಯ ಜಯವಾಗಲಿ ಅಂದರೆ ಪರಮಾತ್ಮನಿಗೆ ಜಯವಾಗಲಿ ಅಂದರೆ ಏನು ಅಂತ ಹೇಳಿದರೆ, ನಾವು ಚಿಕ್ಕವರು ದೊಡ್ಡವರಿಗೆ ಜಯವಾಗಲಿ ಅಂತ ಹೇಳಿದರೆ ಅವರನ್ನು ಪ್ರಾರ್ಥನೆ ಮಾಡಿದಂತೆ, ದೊಡ್ಡವರು ಚಿಕ್ಕವರಿಗೆ ಜಯವಾಗಲಿ ಅಂತ ಹೇಳಿದರೆ ಅವರನ್ನು ಆಶೀರ್ವಾದ ಮಾಡಿದಂತೆ. ಸೊ ಜಯ ಜಯ ಜಯಕಾಂತ, ಜಯ ಅಂತ ಕರೆಯಲ್ಪಡುವ ಲಕ್ಷ್ಮೀದೇವಿ, ಜಯಾರೂಪಳಾದಂತಹ ಲಕ್ಷ್ಮೀದೇವಿಗೆ ಪತಿಯಾದವನು ಜಯಾಪತಿ ಸಂಕರ್ಷಣ ರೂಪಿ ಪರಮಾತ್ಮನನ್ನು ಹೇಳ್ತಾ ಇದ್ದಾರೆ. ಜಯಕಾಂತ ಅಂದರೆ ಸಂಕರ್ಷಣ ರೂಪಿ ಪರಮಾತ್ಮ. ಜಯ ಜಯ ಜಯಕಾಂತ ದತ್ತಾತ್ರೇಯ, ದತ್ತಾತ್ರೇಯ ರೂಪನಾದ ಪರಮಾತ್ಮ. ಕಪಿಲ, ಕಪಿಲ ರೂಪಿ ಪರಮಾತ್ಮ. ಮಹಿದಾಸ, ಮಹಿದಾಸ ರೂಪಿ ಪರಮಾತ್ಮ. ಭಕ್ತಪ್ರಿಯ, ಭಕ್ತಪ್ರಿಯನಾದ ಪರಮಾತ್ಮ. ಪುರಾತನ ಪುರುಷ, ಪುರಾತನ ಪುರುಷ ಅಂತ ಕರೆಯಲ್ಪಡುವ ಪರಮಾತ್ಮ. ಪೂರ್ಣಾನಂದ ಜ್ಞಾನಘನ, ಪೂರ್ಣಾನಂದನು ಇದು ಪೂರ್ಣಾನಂದ ಅಂತ ಜ್ಞಾನಘನ ಅಂತ ಎರಡು ಬೇರೆಗೆ ತಗೋಬಹುದು, ಇಲ್ಲ ಪೂರ್ಣಾನಂದ ಜ್ಞಾನಘನ ಅಂತ ಒಟ್ಟಿಗೆನೂ ತಗೋಬಹುದು. ಹಯವದನ, ಹಯಗ್ರೀವ ರೂಪಿ ಪರಮಾತ್ಮ. ಹರಿ, ಹಂಸರೂಪಿ ಪರಮಾತ್ಮ. ಲೋಕತ್ರಯ ವಿಲಕ್ಷಣ, ಮೂರು ಲೋಕಗಳಿಗೆ ಇರುವವರು ಎಲ್ಲರಿಗಿಂತಲೂ ವಿಲಕ್ಷಣ ಆಗಿರುವವನು, ಸರ್ವಸ್ವತಂತ್ರನಾದವನು. ನಿಖಿಲ ಜಗದಾಶ್ರಯ, ಸಮಸ್ತ ಜಗತ್ತಿಗೆ ಆಶ್ರಯಭೂತನಾದವನು. ನಿರಾಮಯ, ಸರ್ವದೋಷರಹಿತನು. ಧೈರ್ಯ ಸಂತೈಸೆಂದು ಪ್ರಾರ್ಥಿಸುವುದು. ಇಲ್ಲಿ ನಮಗೆ ಒಂದೊಂದರಲ್ಲಿ ಬರುವಂತಹ ರೂಪಗಳನ್ನು ಇಲ್ಲಿ ಸಂಕರ್ಷಣ, ಮೊದಲು ಜಯಕಾಂತನಾದ ಸಂಕರ್ಷಣ ರೂಪಿ ಪರಮಾತ್ಮ. ಸಮ್ಯಕ್ ಕರ್ಷತೀತಿ ಅಂದರೆ ಪ್ರಳಯ ಕಾಲದಲ್ಲಿ ಎಲ್ಲ ಪ್ರಪಂಚಗಳನ್ನು, ಸೃಷ್ಟಿಯೆಲ್ಲನೂ ತನ್ನ ಒಳಗೆ ಎಳ್ಕೊಂಡು ಬಿಡ್ತಾನೆ, ಅದಕ್ಕೆ ಅವನಿಗೆ ಸಂಕರ್ಷಣ ಅಂತ ಕರೆಯಲ್ಪಡುವ ಪರಮಾತ್ಮ. ಅಂತಹ ಸಂಕರ್ಷಣ ರೂಪಿ ಪರಮಾತ್ಮ ಅವನು ಏನು ಪ್ರಳಯ ಸಮಯದಲ್ಲಿ ಎಲ್ಲ ಏಕಕಾಲದಲ್ಲಿ ಎಲ್ಲನೂ ಒಳಗೆ ಎಳ್ಕೊಂಡು ಬಿಡ್ತಾನೆ, ಅಂತಹ ಪರಮಾತ್ಮನಿಗೆ ಜಯಕಾಂತ ಸಂಕರ್ಷಣಾದ ಪರಮಾತ್ಮ ಅಂತ ಕರಿತಾ ಇದ್ದಾರೆ. ಅದಾದ ಮೇಲೆ ಅದಕ್ಕೆ ಊರ್ಣನಾಭಿ ಅಂತಲೂ ಒಂದು ಉದಾಹರಣೆ ಕೊಡ್ತಾರೆ. ಊರ್ಣನಾಭಿ ಅಂದರೆ ಸ್ಪೈಡರ್, ಅದು ಹೇಗೆ ತನ್ನ ಒಳಗೆ ಎಲ್ಲನೂ ಎಳ್ಕೊಂಡು ಬಿಡುತ್ತೆ, ತಾನು ಕಟ್ಟಿದ ಗೂಡನ್ನು ತಾನೇ ತಿಂದಿಬಿಡುತ್ತೆ, ಒಳಗೆ ಎಳ್ಕೊಂಡು ಬಿಡುತ್ತೆ. ಅದೇ ವಿಧವಾಗಿ ಪರಮಾತ್ಮ ಎಲ್ಲವನ್ನು ತಾನು ಸೃಷ್ಟಿ ಮಾಡಿದ್ದನ್ನು ತನ್ನ ಒಳಗೆ ಎಳ್ಕೊಂಡು ಬಿಡ್ತಾನೆ. ಇಂತಹ ಸಂಕರ್ಷಣ ರೂಪಿ ಪರಮಾತ್ಮ. ಅದಾದ ಮೇಲೆ ಕಪಿಲ, ದತ್ತಾತ್ರೇಯ ಕಪಿಲ, ದತ್ತಾತ್ರೇಯ ಪರಮಾತ್ಮ. ದತ್ತಾತ್ರೇಯ ಅಂದರೆ ಅತ್ರಿ ಅನಸೂಯರಲ್ಲಿ ಅವತಾರ ಮಾಡಿದಂತಹ ವಿಷ್ಣು ದೇವರು ಪರಮಾತ್ಮ, ಅವನಿಗೆ ದತ್ತ ಆತ್ರೇಯ ಅಂಥೇಳಿ. ಇಲ್ಲಿ ಜ್ಞಾನೋ ಉಪದೇಶ ರೂಪಕವಾದದ್ದು ದತ್ತಾತ್ರೇಯ ರೂಪಿ ಪರಮಾತ್ಮ. ಅದೇ ವಿಧವಾಗಿ ಕಪಿಲ ರೂಪಿ ಪರಮಾತ್ಮ, ಕಪಿಲ ರೂಪದಿಂದಲೂ ಪರಮಾತ್ಮ ಉಪದೇಶ ಮಾಡ್ತಾನೆ ತಾಯಿಗೆ. ಸೊ ಕಪಿಲ ರೂಪಿ ಪರಮಾತ್ಮ. ಕಪಿಲ ಅನ್ನುವ ಶಬ್ದಕ್ಕೆ ಅರ್ಥ ಏನಂದ್ರೆ ಕಪಿಲ ಅಂತ ಹೇಳಿದ್ರೆ ಕಪಿಲ ಬಣ್ಣ ಅಂದ್ರೆ ಒಂಥರ ಬ್ರೌನಿಶ್ ಕಲರ್, ಟಾನಿ ಕಲರ್ ಅಂತ ಹೇಳ್ತಾರೆ, ಅದು ಅಂತಹ ಬಣ್ಣವುಳ್ಳವನು ಅವನಿಗೆ ಕಪಿಲ ಅಂತ. ಅದು ಸ್ಥೂಲವಾದ ಅರ್ಥ. ಆದರೆ ಕಪಿಲ ಅನ್ನೋದಕ್ಕೆ ನಿಜವ ಆಳವಾದ ಅರ್ಥ ಏನಂತ ಹೇಳಿದ್ರೆ ಕಪಿಲ ಕಂ ಆನಂದಂ ಪಿಬತಿ ಇತಿ ಕಪಿಲ, ಆನಂದವನ್ನು ಕುಡಿತಾನೆ ಅಂದ್ರೆ ಆನಂದ ಯಾವಾಗಲೂ ನಿತ್ಯ ಆನಂದಮಯ ಅಂತೇಳಿ. ಲಾತಿ ಕ ಆನಂದವನ್ನು ಪಿಬತಿ ಲಾತಿಚ, ಆನಂದವನ್ನು ಎಲ್ಲರಿಗೆ ತಂದು ಕೊಡ್ತಾನೆ, ಮೋಕ್ಷ ಪ್ರದಾತನಾದವನು ಕಪಿಲ. ಈ ವಿಧವಾಗಿ ಕಪಿಲ ಇಲ್ಲ ಕಂ ಬ್ರಹ್ಮಾಂಡಂ ಇಲ್ಲ ಅಥವಾ ಮಾರುತಂ, ಕಂ ಶಬ್ದವಾಚಿನಾದ ಬ್ರಹ್ಮದೇವರು ಇಲ್ಲ ವಾಯುದೇವರು ಅವರನ್ನು ಬದ್ನಾದ ಅವರಿಗೆ ಕೂಡ ಬಂಧನವನ್ನು ಉಂಟು ಮಾಡಿಸ್ತಾನೆ, ಕೋಸ್ಕರ ಅವನಿಗೆ ಕಪಿಲ ಅಂತ ಆ ವಿಧವಾದ ಹೆಸರು ಇದೆ. ಈ ವಿಧವಾಗಿ ಕಪಿಲ ಅಂತ ಕರೆಯಲ್ಪಡುವ ಪರಮಾತ್ಮನ ರೂಪ. ಮಹಿದಾಸ ಐತರೇಯ ಉಪನಿಷತ್ತಿನಲ್ಲಿ ಬರುವಂತಹ ಇತರ ಮಗನಾದಂತಹ ಇತರ ದೇವಿಗೆ ಮಗನಾಗಿರುವಂತಹ ಅವತಾರ ಮಾಡಿದ ಪರಮಾತ್ಮನ ರೂಪ ಮಹಿದಾಸ ರೂಪ. ಅದು ಕೂಡ ಹರಿಯ ಅವತಾರ ರೂಪ. ಅಲ್ಲಿ ಮಹಿದಾಸ ಅಂತ ಹೇಳಿದರೆ ಮಹಿತರಾದಂತಹ ಬ್ರಹ್ಮ ಲಕ್ಷ್ಮೀ ಬ್ರಹ್ಮರು ಅವರಿಂದ ಕೂಡ ಅವರು ಯಾರಿಗೆ ದಾಸರಾಗಿರ್ತಾರೋ ಯಾವ ಪರಮಾತ್ಮನಿಗೆ ದಾಸರಾಗಿರ್ತಾರೋ ಅಂತಹವನು ಅಂದರೆ ಅವರಿಂದ ತಾನು ಸೇವಿಸಲ್ಪಡುತ್ತಾನೆ ಪರಮಾತ್ಮ. ಅದಕ್ಕೆ ಅವನಿಗೆ ಮಹಿದಾಸ, ಮಹಿತರು ಅವನಿಗೆ ದಾಸರಾಗಿದ್ದಾರೆ, ಅದಕ್ಕೆ ಮಹಿದಾಸ ಅಂತ ಕರೆಯಲ್ಪಡುವ ಪರಮಾತ್ಮನ ರೂಪ. ಅದಾದ ಮೇಲೆ ಕಪಿಲ, ಮಹಿದಾಸ, ಭಕ್ತಪ್ರಿಯ ಅಂತಹ ಪರಮಾತ್ಮ ಭಕ್ತಪ್ರಿಯನಾಗಿದ್ದಾನೆ. ಅವನು ಪುರಾತನ ಪುರುಷ, ಪುರಾತನ ಪುರುಷ ಅನಾದಿ ಕಾಲದಿಂದ ಎಲ್ಲರನ್ನು ನಿಯಮನ ಮಾಡ್ತಾ ಇರುವಂತಹ ಪರಮಾತ್ಮನ ರೂಪ. ಪುರುಷಬ್ದ ವಾಚ್ಯ ಅವನು ಪುರುಷ ಅಂದರೆ ಪೂರ್ಣತ್ವವನ್ನು ಹೇಳುವಂತಹದ್ದು. ಪುರುಷ ಪುರಾತನ ಪುರುಷ ಅನಾದಿ ಕಾಲದಿಂದ ಪೂರ್ಣನಾಗಿದ್ದಾನೆ. ಅದಕ್ಕೆ ಅವನಿಗೆ ಪೂರ್ಣ ಆನಂದ ಜ್ಞಾನಘನ, ಆನಂದದಲ್ಲಿಯೂ ಜ್ಞಾನದಲ್ಲಿಯೂ ಪೂರ್ಣನಾಗಿದ್ದಾನೆ. ಅವನು ಘನ ಆನಂದವೇ ಮೂರ್ತಿಭೂತವಾದ ಆನಂದ, ಮೂರ್ತಿಭೂತವಾದ ಜ್ಞಾನ, ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್ ಅಂಡ್ ಪರ್ಸಾನಿಫಿಕೇಶನ್ ಆಫ್ ನಾಲೆಡ್ಜ್. ಅದಕ್ಕೆ ಪೂರ್ಣ ಆನಂದ ಜ್ಞಾನ ಘನ ಅಂತ ಕರೀತಾರೆ ಅಂತಹ ಪರಮಾತ್ಮ. ಹಯವದನ ಹಯಗ್ರೀವ ರೂಪಿ ಪರಮಾತ್ಮ ಹಯವದನ ರೂಪದಿಂದ ತಾನು ಜ್ಞಾನ ಪ್ರಸಾರ ಮಾಡಿದ್ದಾನೆ, ಹಯವದನ ರೂಪದಿಂದ ಅದೇ ದುಷ್ಟ ಶಿಕ್ಷಣೆಯನ್ನು ಮಾಡಿದ್ದಾನೆ. ಈ ವಿಧವಾಗಿ ಹಯವದನ ರೂಪಿ ಪರಮಾತ್ಮ ಹರಿ. ಹರಿ ಅಂತ ಹೇಳಿದರೆ ಅವನು ಶ್ರೇಷ್ಠ ಅಂತ ಒಂದರ್ಥ. ಹರಿ ಅಂದರೆ ಹರಿ, ಹರತಿ, ನಮ್ಮ ಪಾಪಗಳನ್ನು ಹರಿಸಿಬಿಡ್ತಾನೆ. ಹರತಿ, ನಮ್ಮ ದೋಷಗಳನ್ನೆಲ್ಲ ದೂರ ಮಾಡ್ತಾನೆ. ಅದಕ್ಕೆ ಅವನೇ ಹರಿ ಅಂತ ಕರೆಯಲ್ಪಡ್ತಾರೆ. ಎಲ್ಲವನ್ನು ಹರಿಸುವವನು, ಎಲ್ಲ ಅನಿಷ್ಟಗಳನ್ನು ಹರಿಸುತ್ತಾನೆ. ಆ ಕಾರಣದಿಂದ ಅವನಿಗೆ ಹರಿ ಅಂತ ಹೆಸರು. ಹರಿ ಅದಾದ ಮೇಲೆ ಹಂಸ. ಹಂಸ ಅಂತ ಹೇಳಿದರೆ ಸಂಸಾರಂ ಹಂತೀತಿ ಹಂಸ, ಸಂಸಾರವನ್ನು ದೂರ ಮಾಡ್ತಾನೆ. ಅದಕ್ಕೆ ಹಂಸ ನಾಮಕ ಪರಮಾತ್ಮನಿಗೆ ಹಂಸ ಅಂತ ಹೆಸರು. ಹಂಸ ಅಂದರೆ ದುಃಖಾದಿ ದೋಷಹೀನ. ಹಂ ಸ, ಹಂ ಅಂದರೆ ಇಲ್ಲದೇ ಇರುವಂತಹದ್ದು, ಹಂ ಯಾವುದೂ ಇಲ್ಲ. ಹಂ ಸ, ಹಂ ಅಂದರೆ ರಹಿತ, ಹಿಂ ಹಂ ಅನ್ನುವ ಶಬ್ದಕ್ಕೆ ರಹಿತ ಇಲ್ಲದೇ ಇರು, ಏನು ದುಃಖಾದಿ ದೋಷಗಳು ಇಲ್ಲದೇ ಇರುವ ಕಾರಣದಿಂದ ಹಂ ಅನ್ನುವ ಶಬ್ದ. ಸಹ ಅಂದರೆ ಸಾರಭೂತ. ಸೊ ಹಂಸ ಅಂದರೆ ಹಂ ಸ, ದುಃಖಾದಿ ದೋಷಹೀನನು ಸಾರಭೂತನು ಆಗಿರುವ ಕಾರಣದಿಂದ ವಿದ್ಯಾದಿರಾದಿಗಳ ವ್ಯಾಖ್ಯಾನ ಪ್ರಕಾರ ಹಂಸ ಅನ್ನುವ ಶಬ್ದಕ್ಕೆ ಆ ಎರಡು ಸೇರತ್ತೆ. ದುಃಖಾದಿ ದೋಷರಹಿತ ಸಾರಭೂತನಾದವನು ಅಂತಹ ಪರಮಾತ್ಮನಿಗೆ ಹಂಸ ಅಂತ ಹೆಸರು. ಈ ವಿಧವಾಗಿ ಹಂಸ ನಾಮಕ ಪರಮಾತ್ಮ ಲೋಕತ್ರಯ ವಿಲಕ್ಷಣ. ಮೂರು ಲೋಕಗಳಲ್ಲಿಯೂ ಅಂದರೆ ಸಮಸ್ತ ಲೋಕತ್ರಯ ಅಂತ ಹೇಳಿದರೆ ಇಲ್ಲಿ ಸಿಂಬಾಲಿಕ್ ಎಲ್ಲ ಅಂದರೆ ಸಮಸ್ತ ಸೃಷ್ಟಿ ಎಲ್ಲಿ ಯಾರ್ಯಾರಿದ್ದಾರೋ ಎಲ್ಲರಿಗಿಂತಲೂ ಭಿನ್ನನಾಗಿದ್ದಾನೆ. ಎಲ್ಲರಿಗೆ ಯಾಕಂದರೆ ಎಲ್ಲರಿಗೆ ಎಲ್ಲರೂ ಪರತಂತ್ರರೇ, ಎಲ್ಲರಿಗಿಂತ ವಿಲಕ್ಷಣನಾಗಿದ್ದಾನೆ, ಅವನೊಬ್ಬನೇ ಸ್ವತಂತ್ರ. ಆ ಕಾರಣದಿಂದ ಮೂರು ಲೋಕಗಳಲ್ಲಿರುವ ಎಲ್ಲರಿಗಿಂತಲೂ ವಿಲಕ್ಷಣ ಆಗಿದ್ದಾನೆ ಕಾರಣದಿಂದ ಅವನಿಗೆ ಲೋಕತ್ರಯ ವಿಲಕ್ಷಣ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಅವನು ಯಾಕೆ ಲೋಕತ್ರಯ ವಿಲಕ್ಷಣ, ನಿಖಿಲ ಜಗದಾಶ್ರಯ, ಅವನಿಗೆ ಯಾರು ಆಶ್ರಯ ಇರಲ್ಲ ಆದರೆ ಅವನು ಎಲ್ಲರಿಗೂ ಆಶ್ರಯನಾಗಿದ್ದಾನೆ. ಆ ಕಾರಣದಿಂದ ನಿಖಿಲ ಜಗತ್ತು ಸಮಸ್ತ ಪ್ರಪಂಚಕ್ಕೂ ಆಶ್ರಯಭೂತನಾಗಿದ್ದಾನೆ, ನಿಖಿಲ ಜಗತ್ ಆಶ್ರಯ. ನಿರಾಮಯ, ಆಮಯ ಅಂತ ಹೇಳಿದರೆ ಆಮಯ ಅಂದರೆ ದೋಷಗಳು, ಯಾವ ಎನಿ ಕೈಂಡ್ ಆಫ್ ಡಿಫೆಕ್ಟ್ ಅದಕ್ಕೆ ಆಮಯ. ಭವರೋಗಾದಿಗಳು ಆಮಯ ಅಂದರೆ ರೋಗಗಳಿಗೂ ಕೂಡ ಡಿಸೀಸಸ್ಗೆ ಆಮಯ ಅಂತ ಕರೀತಾರೆ. ಅವನಿಗೆ ನಿರಾಮಯ, ರೋಗರಹಿತನು, ದೋಷರಹಿತನು, ಯಾವ ರೋಗಗಳಿಲ್ಲ, ಭವರೋಗಾದಿಗಳು ಅವನಿಗೆ ಇಲ್ಲ, ಅದಕ್ಕೆ ಅವನು ನಿರಾಮಯ. ಅವನಿಗೆ ಸರ್ವದೋಷರಹಿತ ಅನ್ನುವ ಶಬ್ದವನ್ನು ಹೇಳುತ್ತೆ ನಿರಾಮಯ. ಅಂತಹ ಪರಮಾತ್ಮನನ್ನು ಈ ವಿಧವಾಗಿ ಅವನನ್ನು ಸಂಬೋಧನ ಮಾಡಿ ಇವೆಲ್ಲ ಪರಮಾತ್ಮನ ಸಂಬೋಧನೆಗಳು. ಜಯ ಜಯ ಜಯಾಕಾಂತ, ದತ್ತಾತ್ರೇಯ, ಕಪಿಲ, ಮಹಿದಾಸ ಅಂಥೇಳಿ ಒಂದೊಂದು ಹೆಸರಿನಿಂದ ನಿಖಿಲ ಜಗದಾಶ್ರಯ, ನಿರಾಮಯ, ದಯದಿ ಸಂತೈಸು, ದಯಮಾಡಿ ನಮ್ಮನ್ನು ಕಾಪಾಡಪ್ಪ ಅಂಥೇಳಿ ನಾವು ಪ್ರಾರ್ಥನೆ ಮಾಡಬೇಕು ಪರಮಾತ್ಮನನ್ನು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಎಂಟನೇ ಪದ್ಯ. ಜಯ ಜಯ ಜಯಾಕಾಂತ, ದತ್ತಾತ್ರೇಯ, ಕಪಿಲ, ಮಹಿದಾಸ, ಭಕ್ತಪ್ರಿಯ, ಪುರಾತನ ಪುರುಷ, ಪೂರ್ಣಾನಂದ, ಜ್ಞಾನಘನ, ಹಯವದನ, ಹರಿ, ಹಂಸ, ಲೋಕತ್ರಯ ವಿಲಕ್ಷಣ, ನಿಖಿಲ ಜಗದಾಶ್ರಯ, ನಿರಾಮಯ, ದಯದಿ ಸಂತೈಸೆಂದು ಪ್ರಾರ್ಥಿಸುವುದು ಅಂತ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ನಮಗೆ ಷಣ್ಣವತಿ ಅನ್ನುವ ಮುಂಚೆ ಹೇಳಿದನ್ನು ಇಲ್ಲಿ ಮತ್ತು ಹೇಳ್ತಾ ಇದ್ದಾರೆ. ಇನ್ನೊಂದು ವಿಧದಿಂದ ಹೇಳ್ತಾ ಇದ್ದಾರೆ. ಷಣ್ಣವತಿ ಎಂಬ ಅಕ್ಷರೇಡ್ಯನು ಷಣ್ಣವತಿ ನಾಮದಲ್ಲಿ ಕರೆಸುತ್ತ ತನ್ನವರು ಸದ್ಭಕ್ತಿಪೂರ್ವಕದಿಂದ ಮಾಡುತಿಹ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರ ಸಲಹುವ ಬ್ರಹ್ಮಣ್ಯ ದೇವ ಭವಾಬ್ಧಿಪೋತ ಬಹುಪ್ರಕಾರದಲ್ಲಿ. ಈ ವಿಧವಾಗಿ ಕಾರುಣ್ಯ ಸಾಗರನಾದ ಪರಮಾತ್ಮ ಸಲಹುವನು ಬ್ರಹ್ಮಣ್ಯ ದೇವ ಭವಾಬ್ಧಿಪೋತ ಬಹುಪ್ರಕಾರದಲ್ಲಿ. ಇಲ್ಲಿ ಭವಾಬ್ಧಿಪೋತ ಭವಸಮುದ್ರವನ್ನು ಪೋತ ನಾವೆಯಂತೆ ದಾಟಿಸ್ತಾನೆ. ಅದಕ್ಕೆ ಭವಾಬ್ಧಿ ಪೋತ, ಭವಸಮುದ್ರ ಅಬ್ಧಿ ಅಂದರೆ ಸಮುದ್ರ, ಭವಾಬ್ಧಿಯನ್ನು ನಾವೆಯಂತೆ ದಾಟಿಸ್ತಾನೆ ಬಹುಪ್ರಕಾರದಲ್ಲಿ, ಅನೇಕ ಪ್ರಕಾರದಿಂದ ದಾಟಿಸ್ತಾನೆ. ಅದಕ್ಕೆ ಅವನಿಗೆ ಷಣ್ಣವತಿ. ಈ ಷಣ್ಣವತಿ ಅನ್ನೋ ಶಬ್ದಕ್ಕೆ ಅನೇಕ ವಿಧವಾದ ಅರ್ಥಗಳನ್ನು ನೋಡಬಹುದು. ಒಂದೇನು ಷಣ್ಣವತಿ ಅಂದರೆ ನಾವು ನೋಡಿದ್ವಿ 96 ಷಣ್ಣವತಿ 96 ಪರಮಾತ್ಮ 96 ಫಾರ್ಮ್ಸ್ ಆಫ್ ದ ಲಾರ್ಡ್ ಅದನ್ನು ನೋಡಿದ್ದೀವಿ ನಾವು ಮೊದಲನೇ ಬಿಗಿನಿಂಗ್ ಆಫ್ ದಿ ಚಾಪ್ಟರ್ ನಲ್ಲಿ ಪಿತೃಗಣಸಂಧಿ ಮೊದಲಿನಲ್ಲಿ ನೋಡಿದ್ವಿ 96 ರೂಪಗಳು ಹೇಗೆ ಬರುತ್ತೆ ಅಂಥೇಳಿ. ಪಿತೃ ಪಿತಾಮಹ ಪ್ರಪಿತಾಮಹ ಅವರ ಒಳಗೆ ಅಂತರ್ಗತನಾಗಿರುವ ಪರಮಾತ್ಮ ಪಿತೃದೇವತೆಗಳು ಅಂದರೆ ನಾವು ವಸು ರುದ್ರ ಆದಿತ್ಯ ಗಣಗಳು ಅವರ ಒಳಗೆ ಇರುವಂತಹ ರೂಪಗಳು ಪರಮಾತ್ಮನ ರೂಪಗಳು ಒಟ್ಟಿಗೆ 96 ರೂಪಗಳಾಗುತ್ತೆ ಅಂತೇಳಿ ಷಣ್ಣವತಿ ಅನ್ನೋದು ನೋಡ್ತೀವಿ. ಇನ್ನೊಂದು ನೋಡಿದರೆ ಷಣ್ಣವತಿ. ಷಣ್ಣವತಿ ಅಂದರೆ ಷಟ್ ಅಂದರೆ ಆರು, ಷಟ್ ಅಂದರೆ ಏನು ಆರು, ಆರು ಏನಂದರೆ ಏನು ನಮಗೆ ಆರು ವಿಧವಾದ ಜ್ಞಾನಾನಂದ ಐಶ್ವರ್ಯ ಅನ್ನುವ ಷಟ್ ಪೂರ್ಣ ಜ್ಞಾನಾನಂದ ಐಶ್ವರ್ಯಾದಿ ಷಟ್ ಭಗ ಇತೀರಿತಃ ಅಂಥೇಳಿ ಆಚಾರ್ಯರು ಒಂದು ಕಡೆ ಹೇಳ್ತಾರೆ. ಭಗ ಅನ್ನುವ ಶಬ್ದಕ್ಕೆ ಭಗವಂತ ಅಂತ ಹೇಳ್ತೀವಿ. ಭಗವಂತ ಅಂದರೆ ಆರು ಗುಣಗಳು ಉಳ್ಳವನು. ಆರು ಗುಣಗಳೇನು? ಪೂರ್ಣ ಜ್ಞಾನ, ಪೂರ್ಣ ಆನಂದ, ಪೂರ್ಣ ಐಶ್ವರ್ಯ, ಈ ವಿಧವಾಗಿ ಪೂರ್ಣ ತೇಜಸ್ಸು, ಪೂರ್ಣ ಓಜಸ್ಸು, ಇವೆಲ್ಲವೂ ಆರು ಆರು ಈ ಆರು ಗುಣಗಳು ಪೂರ್ಣವಾಗಿ ಯಾರಲ್ಲಿರುತ್ತೆ? ಪರಮಾತ್ಮನಲ್ಲಿರುತ್ತೆ. ಅದಕ್ಕೆ ಅವನಿಗೆ ಭಗವಂತ ಅಂತ ಕರಿತೀವಿ. ಈ ಭಗ ಶಬ್ದವಾಚಿನಾದವನು ಆ ಕಾರಣದಿಂದ ಷಟ್ ಅನ್ನೋದು ಭಗವಂತನನ್ನು ಹೇಳುತ್ತೆ. ನವತಿ ಅಂದರೆ ನಾವೆಯಂತೆ ದಾಟಿಸ್ತಾನೆ. ಅದಕ್ಕೆ ಭವಾಬ್ಧಿಪೋತ, ಭವಾಬ್ಧಿಪೋತ ನಾವೆಯಂತೆ ನಮ್ಮನ್ನು ಈ ಭವಸಾಗರದಿಂದ ದಾಟಿಸ್ತಾನೆ ಕೋಸ ಅವನಿಗೆ ನವತಿ ನಾವೆಯಂತೆ ದಾಟಿಸ್ತಾನೆ. ಅದಕ್ಕೆ ಷಣ್ಣವತಿ ಅಂತ ಒಂದು ಇಲ್ಲ. ಷಣ್ಣವತಿ ಅಂದರೆ ಷಡ್ಗುಣೈಶ್ವರ್ಯ. ನ ಅಂದರೆ ನ ಆತ್ಮ. ನ ಅನ್ನೋ ಶಬ್ದ ಬಲವನ್ನು ಕೊಡುವಂತಹ ಬಲಪ್ರದರ್ಶಕವಾದ ಶಬ್ದ. ನಾತ್ಮ ಅಂದರೆ ಅವನು ನ ಬಲರೂಪಿ ಅಂದರೆ ಸರ್ವಬಲ ಸಂಪೂರ್ಣನು ಅಂತ ಹೇಳುವುದು ನ ಅನ್ನುವುದು ಹೇಳುತ್ತೆ. ವ ಷಣ್ಣವತಿ, ವ ಅಂದರೆ ವರಾಯ ನಮಃ, ವ ಅಂದರೆ ವರ ಶ್ರೇಷ್ಠ ಅಂತ ಅರ್ಥ. ವ ಶಬ್ದ ಅಕ್ಷರಕ್ಕೆ ಶ್ರೇಷ್ಠನಾದವನು ಅಂತ ಅರ್ಥ. ಷಡ್ಗುಣೈಶ್ವರ್ಯ ಸಂಪನ್ನನು, ನ ಬಲ ರೂಪಿಯಾದವನು, ವ ಶ್ರೇಷ್ಠನಾದವನು. ತಿ ಷಣ್ಣವತಿ, ತಿ ಅಂದರೆ ತಾರ ಅಭಿನ್ನ, ತಿ ಅಂದರೆ ತಾರ ಅಂದರೆ ಓಂಕಾರ, ಓಂಕಾರಕ್ಕೆ ತಾರ ಅಂತ ಹೇಳ್ತಾರೆ. ಓಂಕಾರ ಅಭಿನ್ನನಾದವನು, ಓಂಕಾರ ಪ್ರತಿಪಾದ್ಯನಾದವನು ಆ ಪರಮಾತ್ಮ. ಆ ಅಷ್ಟೇ ಅಲ್ಲದೆ ಅವನಿಗೆ ಇಂದ್ರ, ಇಂದ್ರ ಅಂದರೆ ಸರ್ವ ನಿಯಾಮಕ, ಸರ್ವ ಈಶ್ವರ ಅವನು ಇಂದ್ರ. ಇಂದ್ರ ಅನ್ನೋ ಶಬ್ದಕ್ಕೆ ದೇವೇಂದ್ರ ಅಂತ ಒಂದು ಅರ್ಥ. ಅದು ಅವನಿಗೆ ದೇವತೆಗಳು ಮಾತ್ರ ಇಂದ್ರ ಅಷ್ಟೇ. ಪರಮಾತ್ಮ ಇಂದ್ರ ಅಂದರೆ ಎಲ್ಲರಿಗೂ ಇಂದ್ರ, ಎಲ್ಲರಿಗೂ ಅಧಿಪತಿಯಾಗಿದ್ದಾನೆ. ಅದಕ್ಕೆ ಅವನಿಗೆ ತಿ ಅಂತ ಆ ಶಬ್ದದಿಂದ ಪ್ರತಿಪಾದಿತನಾಗಿದ್ದಾನೆ. ಈ ವಿಧವಾಗಿ ಷಣ್ಣವತಿ ಅನ್ನುವ ಈ ಅಕ್ಷರದಿಂದ ಅವನು ಪ್ರತಿಪಾದ್ಯನಾಗಿದ್ದಾನೆ. ಷಣ್ಣವತಿ ಎಂಬ ಅಕ್ಷರ, ಈ ಅಕ್ಷರ ಈಡ್ಯನು, ಈ ಅಕ್ಷರಗಳಿಂದ ಪೂಜ್ಯನ ಸ್ತುತ್ಯನಾಗಿದ್ದಾನೆ, ಈ ಅಕ್ಷರಗಳಿಂದ ಪ್ರತಿಪಾದ್ಯನಾಗಿ ಎಲ್ಲರಿಂದ ಸ್ತುತ್ಯನಾಗಿದ್ದಾನೆ, ಕೋಸ್ಕರ ಅವನಿಗೆ ಷಣ್ಣವತಿ ಅಂತ ಅರ್ಥ. ಇನ್ನೊಂದೆಂದರೆ ಷಣ್ಣವತಿ ಎಂಬ ಅಕ್ಷರೇಡ್ಯನು. ಅಕ್ಷರೇಡ್ಯನು ಅಂತ ಹೇಳಿದರೆ ಅಕ್ಷರಳು, ಲಕ್ಷ್ಮೀದೇವಿಗೆ ಅಕ್ಷರ ಅಂತ ಹೆಸರು. ನಮಗೆ ಅಕ್ಷರಶ್ಚ ಅಕ್ಷರೇ ವಚ ಅಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷ ಉಚಿತೆ ಅಂತ ಹೇಳಿದಂತೆ ಭಗವದ್ಗೀತೆಯಲ್ಲಿ ಅಕ್ಷರ ಎಂಬ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಹೆಸರು. ಲಕ್ಷ್ಮೀದೇವಿಗೆ ಅಕ್ಷರ ಅಂತ ಹೆಸರು. ಅದಕ್ಕೆ ಅಕ್ಷರೇಡ್ಯನು ಅಂದರೆ ಅಕ್ಷರಳಾದ ಲಕ್ಷ್ಮೀದೇವಿಯಿಂದ ಸ್ತುತ್ಯನಾದ ನಾರಾಯಣನಿಗೆ ಅಕ್ಷರೇಡ್ಯ, ಅಕ್ಷರಗಳಿಂದ ಸ್ತುತ್ಯನಾಗಿದ್ದಾನೆ, ಲಕ್ಷ್ಮಿಯಿಂದ ಸ್ತುತ್ಯನಾಗಿದ್ದಾನೆ. ಅದಕ್ಕೆ ಅವನು ಅಕ್ಷರೇಡ್ಯ, ಷಣ್ಣವತಿ ಎಂಬ ಹೆಸರಿನಿಂದ ಅಕ್ಷರೇಡ್ಯನಾಗಿದ್ದಾನೆ, ಲಕ್ಷ್ಮೀದೇವಿಯಿಂದ ಸ್ತುತ್ಯನಾಗಿದ್ದಾನೆ ಅಂತ. ಅದು ಇನ್ನೊಂದು ಅರ್ಥ ಪರಮಾತ್ಮನಿಗೆ ಇರುವ ಅಕ್ಷರೇಡ್ಯ ಶಬ್ದದ ಅರ್ಥ. ಇನ್ನೊಂದು ಅಕ್ಷರೇಡ್ಯ ಅಂದರೆ ಅಕ್ಷರಗಳು, ಅಕ್ಷರಗಳಿಂದ ಅಂದರೆ ಅಕ್ಷರಗಳೆಂದರೆ ಏನು? ಎಲ್ಲ ವೇದಗಳಲ್ಲಿ ಇರುವ ಅಕ್ಷರಗಳು, ವೇದಾಕ್ಷರಗಳು ಯಾವುದೋ ಆ ವೇದಾಕ್ಷರಗಳಿಂದ ಸ್ತುತ್ಯನಾಗಿದ್ದಾನೆ. ಅದಕ್ಕೆ ಅವನು ಅಕ್ಷರೇಡ್ಯ. ಇಲ್ಲ ಅಕ್ಷರಗಳಂತ ಹೇಳಿದರೆ ಪುರಾಣಗಳು, ಇತಿಹಾಸಗಳು ಒಂದೊಂದರಲ್ಲಿಯೂ ಕೂಡ ಅಕ್ಷರಗಳಿದೆ. ಆ ಅಕ್ಷರಗಳ ವರ್ಣಗಳು ಒಂದೊಂದು ಅಕ್ಷರಗಳಿಂದ ಕೂಡ ಪ್ರತಿಪಾದ್ಯನಾಗಿದ್ದಾನೆ. ಇನ್ನೊಂದು ಅಕ್ಷರಗಳಂದರೆ ಮಾತೃಕಾ ಅಕ್ಷರಗಳು, ಮಾತೃಕಾ ರೂಪಕನಾದ ಅಂದರೆ ಮಾತೃಕಾ ಅಕ್ಷರಗಳಿಂದ ಅಂದರೆ ಅಕ್ಷರಮಾಲದಲ್ಲಿರುವ ಮಾತೃಕಾ ನ್ಯಾಸ ಅಂತ ಮಾಡ್ತೀವಿ. ಆ ಮಾತೃಕಾ ಅಕ್ಷರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಕೋಸ ಪರಮಾತ್ಮ, ಅದರಿಂದ ಸ್ತುತ್ಯನಾಗಿದ್ದಾನೆ. ಅದಕ್ಕೆ ಅವನು ಅಕ್ಷರೇಡ್ಯ ಅಂತ ಕರೆಯಲ್ಪಡುತ್ತಾನೆ. ಈ ವಿಧವಾಗಿ ಷಣ್ಣವತಿ ಎಂಬ ಅಕ್ಷರೇಡ್ಯನಾದ ಪರಮಾತ್ಮ ಅವನು ಷಣ್ಣವತಿ ನಾಮದಲ್ಲಿ, ಆ ಷಣ್ಣವತಿ ಎಂಬ ಹೆಸರಿನಿಂದಲೇ ಕರೆಯಲ್ಪಡುತ್ತಾನೆ. ನಾಮದಲ್ಲಿ ಕರೆಸುತ್ತ ತನ್ನವರು ಸದ್ಭಕ್ತಿಪೂರ್ವಕದಿಂದ ಮಾಡುತ್ತಿಹ, ಸದ್ಭಕ್ತಿಯಿಂದ ಅಂದರೆ ಪ್ಯೂರ್ ಡಿವೋಷನ್ ಅಂದರೆ ಅಜ್ಞಾನದಿಂದ ಕೂಡದೇ ಇರುವಂತಹ ಜ್ಞಾನಯುತವಾದಂತಹ ಸದ್ಭಕ್ತಿಯಿಂದ ಮಾಡುವಂತಹ ಪುಣ್ಯಕರ್ಮಗಳನ್ನು ಸ್ವೀಕರಿಸಿ ಸ್ವೀಕಾರ ಮಾಡಿ ಕಾರುಣ್ಯ ಸಾಗರ ಕರುಣಾಸಾಗರನಾದ ಆ ಪರಮಾತ್ಮ ಸಲಹುವನು, ಎಲ್ಲರನ್ನೂ ಕಾಪಾಡ್ತಾನೆ. ಸಲಹುವನು ಅವನು ಹೇಗೆ ಕಾಪಾಡ್ತಾನೆ ಅಂದರೆ ಬ್ರಹ್ಮಣ್ಯ ದೇವ ಭವಾಬ್ ಧ್ರಿಪೋತ ಬಹುಪ್ರಕಾರದಲ್ಲಿ. ಬ್ರಹ್ಮಣ್ಯ ದೇವ, ಬ್ರಹ್ಮಣ್ಯ ದೇವ ಅಂತ ಹೇಳಿದರೆ ಬ್ರಹ್ಮಣ್ಯ ದೇವ ಅಂದರೆ ಬ್ರಹ್ಮದೇವರಿಗೆ ಕೂಡ ದೇವನಾಗಿದ್ದಾನೆ, ಅದಕ್ಕೆ ಅವನು ಬ್ರಹ್ಮಣ್ಯ ದೇವ. ಬ್ರಹ್ಮಣ್ಯ ದೇವ ಅಂದರೆ ಎಲ್ಲ ಬ್ರಹ್ಮಜ್ಞಾನಿಗಳಿಗೆ ಅವನು ಸ್ವಾಮಿಯಾಗಿದ್ದಾನೆ. ಬ್ರಹ್ಮಣ್ಯರು ಅಂದರೆ ಬ್ರಹ್ಮಜ್ಞಾನವುಳ್ಳವರು, ಅವರು ಬ್ರಹ್ಮಣ್ಯರು. ಅಂತಹ ಬ್ರಹ್ಮಣ್ಯರಿಗೆ, ಬ್ರಹ್ಮಜ್ಞಾನಿಗಳಿಗೆ ಸ್ವಾಮಿ ದೇವನಾಗಿದ್ದಾನೆ, ಅದರ ಕಾರಣದಿಂದ ಅವನು ಬ್ರಹ್ಮಣ್ಯ ದೇವ ಅಂತೇಳಿ ಕರೆಯಲ್ಪಡ್ತಾನೆ. ಈ ವಿಧವಾಗಿ ಬ್ರಹ್ಮಣ್ಯ ದೇವ ಭವಾಬ್ಧಿಪೋತ ಭವಸಾಗರವನ್ನು ದಾಟಿಸುವ ಸಂಸಾರ ಅನ್ನುವ ಈ ಸಮುದ್ರೆಯನ್ನು ನಾವೆಯಂತೆ ತಾನು ದಾಟಿಸ್ತಾನೆ, ಅಂದರೆ ಮುಕ್ತಿಗೆ ಕರ್ಕೊಂಡು ಹೋಗ್ತಾನೆ ಅನ್ನೋದು. ಅಂತಹ ಭವಾಬ್ಧಿಪೋತನಾದ ಪರಮಾತ್ಮ ಬಹುಪ್ರಕಾರದಲ್ಲಿ ಅನೇಕ ಪ್ರಕಾರದಿಂದ ಈ ಅಕ್ಷರೇಡ್ಯ ನಾಮ, ಅಕ್ಷರ ಅನ್ನುವ ಶಬ್ದಕ್ಕೆ ಇನ್ನೊಂದು, ಇಲ್ಲಿ ಭವಾಬ್ಧಿಪೋತ ಅಂದರೆ ಬಹುಸಮುದ್ರವನ್ನು ದಾಟಿಸ್ತಾನೆ, ಅಂದರೆ ಸಂಸಾರದಲ್ಲಿ ಇರುವವನು ದಾಟಿಸ್ತಾನೆ, ಅವರಿಂದ ಸೃಷ್ಟಿಯನಾಗಿದ್ದಾನೆ ಒಂದು. ಅಷ್ಟೇ ಅಲ್ಲದೆ ಅಲ್ಲಿಂದ ಮೋಕ್ಷಕ್ಕೆ ಹೋದ ಮೇಲೆ ಕೂಡ ಆ ಮೋಕ್ಷಕ್ಕೆ ಹೋದವರು ಕೂಡ ಪರಮಾತ್ಮನನ್ನು ಯಾವಾಗಲೂ ಸ್ತೋತ್ರ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಅಕ್ಷರ ಅಂದರೆ ಕ್ಷರವಾದ ದೇಹ ಇಲ್ಲದೇ ಇರುವವರು. ಕ್ಷರದೇಹ ಅಂದರೆ ಡಿಸ್ಟ್ರಕ್ಟಿವ್ ಬಾಡಿ, ಸ್ಥೂಲ ದೇಹಕ್ಕೆ ಕ್ಷರದೇಹ ಅಂತ ಕರೀತಾರೆ. ಅಕ್ಷರ ದೇಹ ಅಂದರೆ ಈ ಸ್ಥೂಲ ದೇಹ ಇಲ್ಲದೇ ಇರುವಂಥವ್ರು. ಅಕ್ಷರರು ಅಂದರೆ ಇನ್ನೊಂದು ಶಬ್ದಕ್ಕೆ, ಅಕ್ಷರ ಶಬ್ದಕ್ಕೆ ಮುಕ್ತ ಜೀವರಾಶಿಗಳೇ ಅಕ್ಷರ ಅಂತ ಕರೆಯಬಹುದು. ಈ ಕಾರಣದಿಂದ ಅಕ್ಷರೇಡ್ಯನಂದೇ ಈವಾಗ ಕ್ಷರದೇಹ ಇಲ್ಲದೇ ಇರುವಂತಹ ಮುಕ್ತ ಜೀವರಾಶಿಗಳು ಯಾರಿದ್ದಾರೋ ಅವರಿಂದಲೂ ಕೂಡ ಸ್ತುತ್ಯನಾಗಿದ್ದಾನೆ. ಅದಕ್ಕೆ ಅಕ್ಷರೇಡ್ಯನಾದ ಪರಮಾತ್ಮ ಇಲ್ಲಿ ಇರುವ ಸಂಸಾರದಲ್ಲಿ ಇರುವವರಿಗೆ ಭವಸಾಗರದಿಂದ ದಾಟಿಸ್ತಾನೆ, ಮೋಕ್ಷದಲ್ಲಿ ಇರುವವರೇ ಅವರು ಅವರಿಂದಲೂ ಕೂಡ ಸ್ತುತಿಸಲ್ಪಡುತ್ತಾನೆ. ಈ ವಿಧವಾಗಿ ಎಲ್ಲರಿಂದಲೂ ಕೂಡ ಮುಕ್ತ ಅಮುಕ್ತ ಜೀವರಾಶಿಗಳು ಎಲ್ಲರಿಂದ ಕೂಡ ಸ್ತುತಿಪಾತನಾಗಿರುವ ಆ ಪರಮಾತ್ಮ ಬಹುಪ್ರಕಾರದಲ್ಲಿ ಅನೇಕ ಪ್ರಕಾರದಿಂದ ಸಲಹುವನ್ನು ಕಾಪಾಡ್ತಾನೆ. ಯಾರನ್ನು ಕಾಪಾಡ್ತಾನೆ? ಇಲ್ಲಿ ಮುಕ್ತರಾದ ಜೀವರಾಶಿಗಳನ್ನು, ಅಮುಕ್ತ ಜೀವರಾಶಿಗಳನ್ನು ಎಲ್ಲರನ್ನೂ ಕೂಡ ಕಾಪಾಡ್ತಾನೆ. ಎಲ್ಲರೂ ಕೂಡ ಅನ್ನೋದಕ್ಕೆ ಎಲ್ಲರಿಗೂ ಆಶ್ರಯ ಅವನು. ಅವನು ಎಲ್ಲರಿಗೂ ಆಶ್ರಯಭೂತನಾಗಿದ್ದಾನೆ, ಕಾರಣದಿಂದ ಎಲ್ಲರನ್ನೂ ಕಾಪಾಡ್ತಾನೆ. ಅಂತಹ ಪರಮಾತ್ಮನನ್ನು ನಾವು ನಿತ್ಯ ಸ್ತೋತ್ರ ಮಾಡಬೇಕು, ಅವನನ್ನು ಸ್ತುತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಇದು 9ನೇ ಪದ್ಯ. ಸೊ ಷಣ್ಣವತಿ ಎಂಬ ಅಕ್ಷರೇಡ್ಯನು ಷಣ್ಣವತಿ ನಾಮದಲ್ಲಿ ಕರೆಸುತ್ತ ತನ್ನವರು ಸದ್ಭಕ್ತಿಪೂರ್ವಕದಿಂದ ಮಾಡುತ್ತಿಹ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರ ಸಲಹುವನು ಬ್ರಹ್ಮಣ್ಯ ದೇವ ಭವಾಬ್ಧಿಪೋತ ಬಹುಪ್ರಕಾರದಲ್ಲಿ ಅಂತ ಹೇಳಿದ್ದಾರೆ. ಅದಾದಮೇಲೆ 10ನೇ ಪದ್ಯ, 10th verse. ಇದು 10ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ದೇಹಗಳ ಕೊಡುವವನು ಅವರವರ ಅಹರವನು ಕೊಡದಿಹನೆ ಸುಮನಸ ಮಹಿತ ಮಂಗಳ ಚರಿತ ಸದ್ಗುಣ ಭರಿತನ್ನು ಅನವರತ ಅಹಿಕ ಪಾರತ್ರಿಕ ಸುಖಪ್ರದ ವಹಿಸಿ ಬೆನ್ನಲಿ ಬೆಟ್ಟವ ಅಮೃತವ ದೃಹಿಣ ಮೊದಲಾದವರಿಗೆ ಉಣಿಸಿದ ಮುರಿದನು ಅಹಿತರನ. ಪರಮಾತ್ಮ ಅಲ್ಲಿ ಸಮುದ್ರ ಮಥನ ಕಾಲದಲ್ಲಿ ತಾನು ಯೋಗ್ಯರಾದವರನ್ನು ಹೇಗೆ ರಕ್ಷಣೆ ಮಾಡಿದ್ದಾನೆ, ಅಯೋಗ್ಯರನ್ನು ಹೇಗೆ ಶಿಕ್ಷೆ ಕೊಟ್ಟಿದ್ದಾನೆ, ಹೇಗೆ ಮಾಡಿದ್ದಾನೆ, ಇದನ್ನು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳಿದರೆ, ದೇಹಗಳ ಕೊಡುವವನು, ಇಲ್ಲಿ ದೇಹಗಳನ್ನು ಕೊಡ್ತಾನೆ ಪರಮಾತ್ಮ. ಎಲ್ಲರಿಗೂ ಅವರವರಿಗೆ ಯೋಗ್ಯವಾದ ದೇಹಗಳನ್ನು ಕೊಡ್ತಾನೆ, ಸ್ಥೂಲ ದೇಹ ಸೂಕ್ಷ್ಮ. ಇಲ್ಲಿ ಇದೆಲ್ಲ ಈ ಪದ್ಯವನ್ನು ಯಾಕೆ ಪಿತೃಗಣ ಸಂಧಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ, ನಾವು ಪಿತೃದೇವತೆಗಳನ್ನು ಮಾಡಿದಾಗ ಪಿತೃಗಳು ನಮ್ಮ ಆನ್ಸೆಸ್ಟರ್ಸ್ ಯಾರಿದ್ದಾರೋ, ತಾತ ಮುತ್ತಾತ ಇವರೆಲ್ಲ ದೇಹವನ್ನು ಬಿಟ್ಟಾಗ ಅವರಿಗೆ ನಾವು ಶ್ರಾದ್ಧ ಕಾರ್ಯಗಳನ್ನು ಮಾಡ್ತೀವಿ. ಅವರು ಬೇರೆ 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 ದೇಹಗಳನ್ನು ಧಾರಣ ಮಾಡ್ತಾರೆ. ಅವರಿಗೆ ನಿಯಾಮಕರಾಗಿ ಅವರನ್ನು ರಕ್ಷಣೆ ಮಾಡ್ತಾ ಪಿತೃದೇವತೆಗಳು, ದೇವತೆಗಳು, ತತ್ವಾಭಿಮಾನಿಗಳು ಅವರೆಲ್ಲ ಇರ್ತಾರೆ. ಅವರವರಿಗೆ ಆಯಾ ದೇಹಗಳನ್ನು ಕೊಟ್ಟು ಬೇರೆ ಬೇರೆ ಕಾಲದಲ್ಲಿ ಅವರಿಗೆ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಕಾರ್ಯಗಳು ಮಾಡಲಿಕ್ಕೆ ಬೇರೆ ಬೇರೆ ದೇಹಗಳನ್ನು ಕೊಡ್ತಾನೆ. ಸೊ ಈ ಇಲ್ಲಿ ಯಾವ ಅನುಸಂಧಾನ ಇರಬೇಕು ಎಲ್ಲರ ವಿಷಯದಲ್ಲಿ ಅನ್ನೋದು ನಮಗೆ ತಿಳಿಸುವುದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದೇಹಗಳ ಕೊಡುವವನು ಅವರವರ ಅಹರಗಳನ್ನು ಕೊಡದಿಹನೆ. ಪರಮಾತ್ಮ ದೇಹಗಳನ್ನು ಕೊಡ್ತಾನೆ ಎಲ್ಲರಿಗೂ. ಹಿ ಗಿವ್ಸ್ ವೇರಿಯಸ್ ಫಾರ್ಮ್ಸ್ ಆಫ್ ಬಾಡೀಸ್ ಟು ವೇರಿಯಸ್ ಕೈಂಡ್ಸ್ ಆಫ್ ಜೀವಾಸ್. ಎಲ್ಲರಿಗೆ ದೇಹಗಳನ್ನು ಕೊಡುವ ಆ ಪರಮಾತ್ಮ ಅವರವರ ಆಹಾರಗಳನ್ನು, ಅವರವರಿಗೆ ಯೋಗ್ಯವಾದ ಆಹಾರ ಅಂದರೆ ಆಹಾರ, ಆಹಾರಕ್ಕೆ ಇನ್ನೊಂದು ಫಾರ್ಮ್ ಆಹಾರ ಅಂದರೆ ಒಂದು ಪದ್ಯ ರೂಪದಲ್ಲಿ ಇರುವಂತಹದ್ದು ಛಾಂದಸಿಕವಾದ ಶಬ್ದ ಪ್ರಯೋಗ. ಇಲ್ಲಿ ಆಹಾರ ಅಂದರೆ ಆಹಾರ ಅಂದರೆ ಅವರವರಿಗೆ ಯೋಗ್ಯವಾದ ಆಹಾರಗಳನ್ನು ಕೊಡದಿಹನೆ, ಕೊಡದೇ ಇರ್ತಾನ ಪರಮಾತ್ಮ ಇದು ಪ್ರಶ್ನೆ. ಅಂದರೆ ಇದಕ್ಕೆ ನಾರ ಹಾಕಿದವನು ನೀರು ಹಾಕದೆ ಇರ್ತಾನ ಅಂತ ಹೇಳ್ತಾರೆ. ಅಂದರೆ ಯಾರಾದರೆ ನಮಗೆ ದೇಹಗಳನ್ನು ಕೊಟ್ಟಿದ್ದಾನೋ ಆ ಪರಮಾತ್ಮ ದೇಹ ಕೊಟ್ಟಾಗ ಆ ದೇಹಕ್ಕೆ ಬೇಕಾದ ಆಹಾರವನ್ನು ಅವನೇ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ದೇಹಗಳ ಕೊಡುವವನು ಅವರವರ ಆಹಾರಗಳನ್ನು ಕೊಡದೇಹನೇ ಕೊಡದೇ ಇರ್ತಾನ ಕೊಡ್ತಾನೆ. ಅಂದರೆ ಅವರವರಿಗೆ ಎಷ್ಟೆಷ್ಟು ಸಿಗಬೇಕೋ ಅಷ್ಟು ಆಹಾರವನ್ನೇ ಕೊಡ್ತಾನೆ, ಸಿಗಬೇಕಾದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಈ ವಿಧವಾಗಿ ಎಷ್ಟು ಅವರಿಗೆ ಯೋಗ್ಯತೆ ಇದೋ ಅಷ್ಟು ಆಹಾರವನ್ನೇ ಕೊಡ್ತಾನೆ. ಸುಮನಸ ಮಹಿತ, ಸುಮನಸರು ಅಂದರೆ ದೇವತೆಗಳು, ಸುಮನಸ ಮಹಿತ ಅಂದರೆ ದೇವತೆಗಳಿಂದ ಸ್ತುತ್ಯನಾದವನು, ಸುಮನಸರಿಂದ ಸ್ತುತ್ಯನಾದವನು, ಸ್ತುತಿಸಲ್ಪಡುವವನು. ಆ ಕಾರಣದಿಂದ ಸುಮನಸ ಮಹಿತ, ದೇವತೆಗಳಿಂದ ಸ್ತೋತ್ರ ಪಾತ್ರನಾದವನು ಪರಮಾತ್ಮ. ಅವನು ಮಂಗಳಚರಿತ, ಮಂಗಳ ಚರಿತ್ರ ಉಳ್ಳವನು, ಸನ್ಮಂಗಳ ಚರಿತ್ರ ಉಳ್ಳವನು, ಸದ್ಗುಣಭರಿತ, ಸಮಸ್ತ ಸದ್ಗುಣಗಳಿಗೆ ಅದರಿಂದ ತುಂಬಿದವನು, ಅನಂತ ಗುಣ ಪರಿಪೂರ್ಣನಾದವನು ಅಂತೇಳಿ ಮುಂಚೆ ನಾವು ಸರ್ವದೋಷ ರಹಿತತ್ವವನ್ನು ನೋಡಿದ್ದೀವಿ. ಇಲ್ಲಿ ಸರ್ವಗುಣ ಸಂಪೂರ್ಣತ್ವವನ್ನು ಹೇಳ್ತಾ ಇದ್ದಾರೆ. ಸದ್ಗುಣಭರಿತ, ಸರ್ವ ಸದ್ಗುಣಗಳಿಂದ ತುಂಬಿರುವವನು, ಅನವರತ, ಎಲ್ಲ ಕಾಲದಲ್ಲಿಯೂ ಕೂಡ ಆಲ್ ದ ಟೈಮ್, ಆಲ್ವೇಸ್, ಎಟ್ ಆಲ್ ಟೈಮ್ಸ್, ಅಹಿಕ ಪಾರತಿಕ ಸುಖಪ್ರದ. ಅಹಿಕ ಅಂದ್ರೆ ಐಹಿಕ, ಈ ಕಾಲದಲ್ಲಿ ಈ ಜಗತ್ತಿನಲ್ಲಿ ಸಂಸಾರ ದಶೆಯಲ್ಲಿ ಬೇಕಾದ ಸುಖಗಳನ್ನು, ಪಾರತ್ರಿಕ ಪರಲೋಕಗಳಲ್ಲಿಯೂ ಸ್ವರ್ಗಾದಿಗಳಲ್ಲಿ ಸಿಗುವ ಸುಖ ಅಷ್ಟೇ ಅಲ್ಲದೆ ಇನ್ನೂ ಉತ್ಕೃಷ್ಟವಾದ ಅರ್ಥ ಅಂದ್ರೆ ಪಾರತ್ರಿಕ ಅಂದ್ರೆ ಇಲ್ಲಿಂದ ದಾಟಿ ಹೋದ ಮೇಲೆ ಮೋಕ್ಷದಲ್ಲಿ ಬೇಕಾದ ಸುಖವನ್ನು ಕೂಡ ಅಂದ್ರೆ ಮೂರು ವಿಧವಾದದ್ದು, ಇಹಲೋಕದಲ್ಲಿ ಸುಖ, ಸ್ವರ್ಗಾದಿಗಳಲ್ಲಿ ಸುಖ, ಮೋಕ್ಷದಲ್ಲಿಯೂ ಸುಖ, ಈ ಎಲ್ಲ ವಿಧವಾದ ಸುಖಗಳನ್ನು ಕೊಡುವವನು ಸುಖಪ್ರದನಾದ ಪರಮಾತ್ಮ. ವಹಿಸಿ ಬೆನ್ನಲ್ಲಿ ಬೆಟ್ಟವ ಅಮೃತವ, ವಹಿಸಿ ಬೆನ್ನಲ್ಲಿ ಬೆಟ್ಟವ ಅಂದ್ರೆ ಮಂದರ ಪರ್ವತವನ್ನು ತನ್ನ ಬೆನ್ನಲ್ಲಿ ಧಾರಣೆ ಮಾಡಿದ್ದಾನೆ ಭಕ್ತರಿಗಾಗಿ, ಅದನ್ನು ಸಪೋರ್ಟ್ ಮಾಡಿ ಪರಮಾತ್ಮ ಸಮುದ್ರ ಮಥನಕ್ಕೆ ಅನುಕೂಲ ಮಾಡಿದ್ದಾನೆ. ಸಾಗರದಲ್ಲಿ ಅವರು ಸಮುದ್ರ ಮಥನ ಮಾಡಲಿಕ್ಕೆ ಆ ಬೆಟ್ಟ ಕಳೆದು ಹೋಗ್ತಾ ಇದೆ, ಅದಕ್ಕೆ ಸಪೋರ್ಟ್ ಕೊಟ್ಟು ನಿಲ್ಲಿಸಿದ್ದಾನೆ. ಅದಕ್ಕೆ ವಹಿಸಿ ಬೆನ್ನಲ್ಲಿ, ಬೆನ್ನಲ್ಲಿ ಬೆಟ್ಟವನ್ನು ವಹಿಸಿ ಅಮೃತವ ದ್ರುಹಿಣ ಮೊದಲಾದವರಿಗೆ ಉಣಿಸಿದ ಮುರಿದನು ಅಹಿತರನು. ಅಮೃತವನ್ನು ಏನು ಮಾಡಿದ್ದಾನೆ, ದ್ರುಹಿಣ ಮೊದಲಾದವರಿಗೆ ಉಣಿಸಿದ್ದಾನೆ, ಅಮೃತವನ್ನು ಕೊಟ್ಟಿದ್ದಾನೆ, ಅಹಿತರನ್ನು ಮುರಿದಿದ್ದಾನೆ, ಅವರ ಶತ್ರುಗಳ ದೇವತೆಗಳ ಶತ್ರುಗಳಾದ ರಾಕ್ಷಸರನ್ನು ಸಂಹಾರ ಮಾಡಿದ್ದಾನೆ. ಇಲ್ಲಿ ದ್ರುಹಿಣ ಅಂದ್ರೆ ಏನು, ನಮಗೆ ಪ್ರಖ್ಯಾತವಾದ ಅರ್ಥ ದ್ರುಹಿಣ ಶಬ್ದಕ್ಕೆ, ದ್ರುಹಿಣ ಅಂತ ಹೇಳಿದ್ರೆ ದ್ರೋಹಿ, ದ್ರೋಹಿಗಳನ್ನು ಅವರ ದ್ರೋಹಿಗಳ ವಿಷಯದಲ್ಲಿ ಎಣ್ಣಾ ಬಲ ಪ್ರಯೋಗ ಅಂದ್ರೆ ದ್ರೋಹಿಗಳಿಗೆ ಶಿಕ್ಷೆ ಕೊಟ್ಟು ಅವರಿಗೆ ಅವರಿಗಿಂತಲೂ ಬಲವತ್ತರವಾಗಿರುವಂತಹವರು, ದ್ರೋಹಿಗಳಿಗೆ ಬಲದಿಂದ ಶಿಕ್ಷಣ ಕೊಡುವಂತಹ ಅವರು. ಹೂ ದೋಸ್ ಹೂ ಪನಿಷ್ ವಿತ್ ದೇರ್ ವಿತ್ ದ ಹೆಲ್ಪ್ ಆಫ್ ಹಿಸ್ ಸ್ಟ್ರೆಂಗ್ ಹೀ ಹೂ ಪನಿಷಸ್ ಹಿಸ್ ಎನ್ಮಿಸ್, ಅದಕ್ಕೆ ದ್ರುಹಿಣ ಅನ್ನುವ ಶಬ್ದ. ಈ ಶಬ್ದಕ್ಕೆ ನಾನಾ ವಿಧವಾದ ಮುಖ್ಯವಾದ ಪ್ರಸಿದ್ಧ ಅರ್ಥ ಬ್ರಹ್ಮದೇವರಿಗೆ ದ್ರುಹಿಣ ಅನ್ನುವ ಶಬ್ದ ಪ್ರಸಿದ್ಧವಾದ ಅರ್ಥ. ಆದರೆ ಬ್ರಹ್ಮದೇವರಿಗೆ ಅಮೃತವನ್ನು ಉಣಿಸಲಿಲ್ಲ, ಭಾಗವತದಲ್ಲಿ ಅಮೃತವನ್ನು ಇಂದ್ರಾದಿ ದೇವತೆಗೆ ಮಾತ್ರ ಉಣಿಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ದ್ರುಹಿಣ ಅನ್ನುವ ಶಬ್ದಕ್ಕೆ ಬ್ರಹ್ಮ ಅಂತ, ದ್ರೋಹಿಗಳಿಗೆ ಶಿಕ್ಷೆ ಕೊಡುವವನು. ದ್ರುಹಿಣ ಅಂತ ಹೇಳಿದರೆ ರುದ್ರದೇವರು ಕೂಡ ದ್ರುಹಿಣ ಅನ್ನುವ ಶಬ್ದ ಇದೆ, ಸರ್ವಶಬ್ದ ವಾಚನ ಪರಮಾತ್ಮನಿಗೆ ದ್ರುಹಿಣ ಇದ್ದೇ ಇದೆ. ಸೊ ಇದು ಬ್ರಹ್ಮದೇವರಿಗೂ ಅಪ್ಲೈ ಆಗುವುದಿಲ್ಲ, ರುದ್ರದೇವರಿಗೂ ಅಪ್ಲೈ ಆಗುವುದಿಲ್ಲ, ಪರಮಾತ್ಮನಿಗೆ ಪರಮಾತ್ಮ ಕೊಟ್ಟಿದ್ದಾನೆ ಅಮೃತ ಅಂತಿಲ್ಲ. ದ್ರುಹಿಣ ಮೊದಲಾದವರಿಗೆ ಉಣಿಸಿದ, ದ್ರುಹಿಣ ಮೊದಲಾದವರಿಗೆ ಅಮೃತವನ್ನು ಉಣಿಸಿದ್ದಾನೆ ಯಾರು ಮತ್ತು ದ್ರುಹಿಣ ಅಂತ ಹೇಳಿದ್ರೆ ದ್ರೋಹಿಗಳಿಗೆ ತನ್ನ ಬಲದಿಂದ ಶಿಕ್ಷೆ ಕೊಡುವವನಂದ್ರೆ ಇಂದ್ರನಿ ಕೂಡ ದ್ರುಹಿಣ ಅನ್ನೋ ಶಬ್ದ ಪ್ರಯೋಗ ಮಾಡಬಹುದು. ಸೊ ಇಲ್ಲಿ ದ್ರುಹಿಣ ಅಂದ್ರೆ ಇಂದ್ರ ಅಂತ, ಯಾಕಂದ್ರೆ ಅಮೃತವನ್ನು ಉಣಿಸಿದ್ದಾನೆ ಅಂತ ಹೇಳಿದ ಕಾರಣದಿಂದ ದ್ರುಹಿಣ ಅಂದ್ರೆ ಪ್ರಖ್ಯಾತವಾದ ಬ್ರಹ್ಮ ಶಬ್ದವನ್ನು ತಗೊಳ್ಳದೆ ನಮಗೆ ಈ ಸಂದರ್ಭಾನುಸಾರವಾಗಿ ದ್ರುಹಿಣ ಅಂದ್ರೆ ಇಂದ್ರ ಅಂತ ತಗೋಬೇಕು. ದ್ರುಹಿಣ ಇಂದ್ರ ಮೊದಲಾದಂತಹ ದೇವತೆಗಳಿಗೆ ಅಮೃತವನ್ನು ಉಣಿಸಿದ್ದಾನೆ, ಮುರಿದನು ಅಹಿತರನು, ಅಹಿತರನ್ನು ಮುರಿದಿದ್ದಾನೆ ಅಂತ ಹೇಳಿದ್ರೆ ಅಹಿತರು ಯಾರು, ಆ ದೇವತೆಗಳಿಗೆ ಶತ್ರುಗಳಾದಂತಹ ದೈತ್ಯರನ್ನು, ಅವರನ್ನು ಅಮೃತಪಾನ ಇಲ್ಲದೆ ಮಾಡಿಬಿಟ್ಟು ಅವರನ್ನು ಅವರ ಆಶೆಯನ್ನು ಪೂರ್ಣ ಮಾಡದೆ ಅವರನ್ನು ಮುರಿದಿದ್ದಾನೆ, ನಿಗ್ರಹ ಮಾಡಿದ್ದಾನೆ, ಶಿಕ್ಷೆ ಕೊಟ್ಟಿದ್ದಾನೆ, ಅವರನ್ನು ಅವರಿಗೆ ನಾಶಕ್ಕೆ ಕಾರಣವಾಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಅವರು ಅಯೋಗ್ಯರು, ದುಷ್ಟರಾಗಿ ಕಾರಣದಿಂದ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾನೆ. ಇಲ್ಲಿ ಬಹಳ ಜನಕ್ಕೆ ಒಂದು ಡೌಟ್ ಬರುತ್ತೆ, ಅವರು ದೇವತೆಗಳು ಅದೇ ವಿಧವಾಗಿ ದೈತ್ಯರು ಇಬ್ಬರೂ ಸೇರಿ ಸಮುದ್ರ ಮಥನೆ ಮಾಡಿದ್ದಾರೆ, ಪರಮಾತ್ಮ ನಿಷ್ಪಕ್ಷಪಾತಿ ಆದರೆ ದೇವತೆಗಳಿಗೆ ದೈತ್ಯರಿಗೆ ಸಮಾನವಾಗಿ ಅಮೃತವನ್ನು ಹಂಚಬೇಕಾಗಿತ್ತಲ್ಲವೇ, ಕೇವಲ ದೇವತೆಗಳಿಗೆ ಮಾತ್ರ ಅಮೃತ ಕೊಟ್ಟಿದ್ದಾನೆ, ಇಬ್ಬರೂ ಸೇರಿ ಅಮೃತ ಮಥನ ಮಾಡಿದ್ದಾರೆ, ಸಮುದ್ರ ಮಥನ ಮಾಡಿದ್ದಾರೆ, ಇಬ್ಬರಿಗೆ ಸಮಾನವಾಗಿ ದೇವತೆಗಳಿಗೆ ದೈತ್ಯರಿಗೆ ಅಮೃತವನ್ನು ಕೊಡಬೇಕಾಗಿದೆ ಪರಮಾತ್ಮ, ಆದರೆ ಈ ವಿಧವಾಗಿ ಮೋಹಿನಿ ರೂಪದಲ್ಲಿ ಬಂದು ದೇವತೆಗಳಿಗೆ ಮಾತ್ರ ಕೊಟ್ಟು ದೈತ್ಯರಿಗೆ ಕೊಡಲಿಲ್ಲವಲ್ಲ, ಹೀಗೆ ಯಾಕೆ ಮಾಡಿದ ಪರಮಾತ್ಮ ಅಂತ ಹೇಳಿದರೆ, ನಾವು ಇಲ್ಲಿ ಒಂದು ಗಮನ ಮಾಡಬೇಕು, ಒಂದು ವಿ ಹ್ಯಾವ್ ಟು ಅಬ್ಸರ್ವ್ ಸಮಥಿಂಗ್. ಅವರು ಇಬ್ಬರು ಸಮುದ್ರ ಮಥನ ಮಾಡಿದ್ದಾರೆ, ಆಯಿತು, ಆದರೆ ಅದಾದ ಮೇಲೆ ಪರಮಾತ್ಮ ಏನು ಮಾಡಿದೆ, ಧನ್ವಂತರಿ ರೂಪದಲ್ಲಿ ಅಮೃತವನ್ನು ತಂದಾಗ ರಾಕ್ಷಸರು ಅದನ್ನು ಕದ್ದುಕೊಂಡು ಹೋಗ್ತಾರೆ. ಅಂದರೆ ಅವರು ಅಷ್ಟುವರೆಗೂ ಮಾಡಿದ ಫಲವೆಲ್ಲ ಹೋಯಿತು ಅವರಿಗೆ. ವಾಟ್ ಎವರ್ ಎಫರ್ಟ್ ದೇ ಹ್ಯಾವ್ ಡನ್, ದೇ ಟ್ರೈ ಟು ಸ್ಟೀಲ್ ಎವ್ರಿಥಿಂಗ್, ದೇವತೆಗಳಿಗೆ ಕೊಡದೆ ಎಲ್ಲ ಅಮೃತವನ್ನು ತಾವೇ ತಗೋಬೇಕು ಅಂತ ಕತ್ಕೊಂಡು ಹೋಗ್ತಾರೆ. ಅದಕ್ಕೆ ಶಿಕ್ಷೆ ಬೇಕು, ಅದು ಶಿಕ್ಷೆ ಕೊಡಬೇಕು, ಆ ಶಿಕ್ಷೆಯನ್ನೇ ಪರಮಾತ್ಮ ಕೊಟ್ಟಿದ್ದಾನೆ. ಅದಕ್ಕೆ ಅಮೃತವನ್ನು ಅವರು, ಯಾಕಂದ್ರೆ ಪರಮಾತ್ಮ ಕೈಯಿಂದ ಅಮೃತವನ್ನು ಕದ್ದುಕೊಂಡು ಹೋಗುವ ಶಕ್ತಿ ರಾಕ್ಷಸರಿಗೆ ಇಲ್ಲ, ಆದರೂ ಪರಮಾತ್ಮ ಬೇಕಂತೆ ಬಿಟ್ಟಿದ್ದಾನೆ, ಯಾಕಂದ್ರೆ ಅದು ಲೋಕಕ್ಕೆ ತೋರಿಸುವುದಕ್ಕಾಗಿ. ನೋಡ್ರಿ, ಅವರು ಅಯೋಗ್ಯರಾಗಿದ್ದಾರೆ, ಅಂತಹ ಅಯೋಗ್ಯರಾದವರಿಗೆ ಶಿಕ್ಷೆ ಕೊಡಬೇಕು, ಅದಕ್ಕೆ ಅವರಿಗೆ ಅಮೃತವನ್ನು ಕೊಡೋದಿಲ್ಲ ಅಂತ ಹೇಳಿ ಪರಮಾತ್ಮ ಲೋಕಕ್ಕೆ ಶಿಕ್ಷಣ ಹಿ ಟಾಟ್ ಎ ಲೆಸನ್ ಟು ದ ವರ್ಲ್ಡ್. ಸೊ ಈ ವಿಧವಾಗಿ ಅವರು ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿ ಅವರಿಗೆ ಅಮೃತವನ್ನು ಕೊಡದೆ, ಅಷ್ಟೇ ಅಲ್ಲದೆ ಅವರು ಲೋಕಕಂಟಕರು, ಅವರಿಗೆ ಅಮೃತವನ್ನು ಕೊಟ್ಟರೆ ಆ ಅಮೃತ ಪಾನ ಮಾಡಿ ಅವರು ಲೋಕಕಂಟಕರಾಗುತ್ತಾರೆ, ಲೋಕದಲ್ಲಿ ಬಹಳ ತೊಂದರೆಗಟ್ಟು ಎಲ್ಲರಿಗೂ ದುಃಖವನ್ನುಂಟು ಮಾಡಿಸುತ್ತಾರೆ. ಆ ಕಾರಣದಿಂದ ಅವರು ಅಯೋಗ್ಯರಾಗಿದ್ದಾರೆ. ಆ ಕಾರಣದಿಂದ ಅವರಿಗೆ ಶಿಕ್ಷೆಯನ್ನು ಕೊಡಬೇಕಂತೆಯೇ ಪರಮಾತ್ಮ ಆ ವಿಧವಾಗಿ ಮಾಡಿದ್ದಾನೆ. ದೇವತೆಗಳು ಎಲ್ಲರನ್ನು, ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಮಿಕ್ಕ ದೇವತೆಗಳು ಕಾಪಾಡ್ತಾರೆ ಎಲ್ಲರನ್ನು. ಅದಕ್ಕೆ ದೇವತೆಗಳಿಗೆ ಆ ಅಮೃತವನ್ನು ಕೊಟ್ಟು ಯಾರಾದರೆ ದುಷ್ಟರಾಗಿದ್ದಾರೋ ಅವರಿಗೆ ಅಮೃತವನ್ನು ಇಲ್ಲದೆ ಮಾಡ್ತಾನೆ. ಇದು ಲೋಕ ರಕ್ಷಣ, ಯಾಕಂದ್ರೆ ಪರಮಾತ್ಮ ಸರ್ವಲೋಕದ ಸಂರಕ್ಷಕನಾಗಿದ್ದಾನೆ. ಆ ಕಾರಣದಿಂದ ಈ ವಿಧವಾಗಿ ಪರಮಾತ್ಮ ಮಾಡಿದ್ದಾನೆ. ಅವನು ಪಕ್ಷಪಾತಿ ಅಲ್ಲ, ಅವನು ನಿಷ್ಪಕ್ಷಪಾತಿಯೇ. ಆದರೆ ಇದು ಮಾಡುವುದಕ್ಕೆ ಕಾರಣ ಏನೆಂದರೆ, ಯಾರಿಗೆ ಹೇಗೆ ಯೋಗ್ಯತೆ ಇದೋ ಅದು ಮಾಡಿ ಅದರ ಮೂಲಕವಾಗಿ ಎಲ್ಲರಿಗೂ ಒಳ್ಳೆಯದು ಮಾಡುವಂತಹದ್ದು ಪರಮಾತ್ಮನ ಉದ್ದೇಶವಾಗಿದೆ. ಆ ಕಾರಣದಿಂದ ಪರಮಾತ್ಮ ಹಾಗೆ ಮಾಡಿದ್ದಾನೆ ಅನ್ನೋ ತಿಳ್ಕೋಬೇಕು. ಸೊ ಈ ವಿಧವಾಗಿ ದ್ರುಹಿಣ ಮೊದಲಾದ ಅಮರರಿಗೆ ಸನ್ಮಹಿತ ಮಾಯಾರಮಣ, ಇದು ನೆಕ್ಸ್ಟ್ ಪದ್ಯ. ಸೊ ದೇಹಗಳ ಕೊಡುವವನು ಅವರವ ಅಹರಗಳ ಕೊಡದಿಹನೆ ಸುಮನ ಸಮಹಿತ ಮಂಗಳ ತೆರಿದ ಸದ್ಗುಣ ಭರಿತ ಅನವರತ ಅಹಿಕ ಪಾರತ್ರಿಕ ಸುಖಪ್ರದ ವಹಿಸಿ ಬೆನ್ನಲ್ಲಿ ಬೆಟ್ಟವ ಅಮೃತವ ದ್ರುಹಿಣ ಮೊದಲಾದ ಅವರಿಗೆ ಉಣಿಸಿದ ಮುರಿದನು ಅಹಿತರಣ ಅಂತೇಳಿ ಹೇಳಿದ್ದಾರೆ. ಇದು 10ನೇ ಪದ್ಯ. ನೆಕ್ಸ್ಟ್ ಕ್ಲಾಸ್ ನಾವು 11ನೇ ಪದ್ಯ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸೇಂದ್ರಿಯ ವಾ ಬುದ್ಧ್ಯಾತ್ಮನ ವಾ ಅನುಸೃಸೋಹ ವಾತ್ ಕರೋಮಿ ಇದ್ದು ಸಕಂ ಪರಸ್ಮೇ ಶ್ರೀಮನ್ನಾರಾಯಣ ಸಮರ್ಪಯಾಮಿ.